ಶೇಷ. ಪಾಂಡವರ ಹಾಗೂ ಕೌರವರ ಯುದ್ಧವು ಮುಗಿಯಿತು. ಹಸ್ತಿನಾಪುರವು ಪಾಂಡವರದಾಯಿತು. ಕೃಷ್ಣನ ಕೆಲಸವು ಮುಗಿಯಿತು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಧರ್ಮ ಸಂಸ್ಥಾಪನೆಯು ಮುಗಿಯಿತು. ನೀಚರನ್ನು ಸಂಹರಿಸಿದನು. ಧರ್ಮಮೂರ್ತಿಗಳನ್ನು ಅವನ ಪರಿಶುದ್ಧ ಭಕ್ತರನ್ನು ನೇಮಿಸಿದ್ದು ಆಯಿತು. ಭೂಮಂಡಲದ ರಾಜನಾಗಿ ಸ್ಥಾಪಿಸಿದ್ದು ಆಯಿತು. ಈಗ ಹಸ್ತಿನಾಪುರವನ್ನು ಬಿಟ್ಟು ಕೃಷ್ಣನು ದ್ವಾರಕೆಗೆ ತನ್ನ ರಾಜ್ಯಕ್ಕೆ ಹೊರಡಲು ಸಿದ್ಧನಾದನು. ಆಗ ಆ ಸಮಯದಲ್ಲಿ ತಾಯಿ ಕುಂತಿದೇವಿಯು ಸುಂದರವಾದ ಶ್ಲೋಕಗಳನ್ನು ಹೇಳಿ ಪ್ರಾರ್ಥನೆಗಳನ್ನು ಮಾಡುತ್ತಾಳೆ. ಭಗವಂತನನ್ನು ವೈಭವೀಕರಿಸುತ್ತಾಳೆ ಉತ್ತಮ ಶ್ಲೋಕಗಳಿಂದ. ಈ ರೀತಿಯಲ್ಲಿ ಭಕ್ತರು ಭಗವಂತನನ್ನು ಉತ್ತಮ ಶ್ಲೋಕಗಳಿಂದ ಹೊಗಳುವ ಕಾರಣದಿಂದಲೇ ಭಗವಂತನಿಗೆ ಉತ್ತಮ ಶ್ಲೋಕ ಎಂದೇ ಹೆಸರು. ಈಗ ಕುಂತಿದೇವಿಯ ಪ್ರಾರ್ಥನೆಗಳ ನಂತರ ಕೃಷ್ಣನು ದ್ವಾರಕೆಗೆ ಹೊರಡಲು ಪ್ರಾರಂಭಿಸುತ್ತಾನೆ. ಹಸ್ತಿನಾಪುರವನ್ನು ಬಿಡುತ್ತಾನೆ. ಆದರೆ ಯುಧಿಷ್ಠಿರ ಮಹಾರಾಜನು ಬರುತ್ತಾನೆ. ಕೃಷ್ಣನ ಮುಂದೆ ಬಂದು ಅಳುತ್ತಾನೆ. ಶ್ರೀಕೃಷ್ಣನನ್ನು ಬಿಡುವುದೇ ಇಲ್ಲ. ನನ್ನಿಂದ ಅನೇಕ ಮಂದಿ ಜನರು ಸತ್ತರು ಯುದ್ಧದಲ್ಲಿ, ಕುರುಕ್ಷೇತ್ರದ ಯುದ್ಧದಲ್ಲಿ ನನ್ನಿಂದ ಲೆಕ್ಕವಿಲ್ಲದಷ್ಟು ಜನರು ಮರಣಿಸಿದರು. ಈ ರೀತಿಯಲ್ಲಿ ತುಂಬ ದುಃಖ ಪಡುತ್ತಾನೆ. ಆಗ ಎಲ್ಲ ಋಷಿಗಳು ಹಾಗೂ ವೇದವ್ಯಾಸರು ಉಪದೇಶಗಳನ್ನು ಮಾಡುತ್ತಾರೆ. ಯುಧಿಷ್ಠಿರ ಮಹಾರಾಜನನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಯಾರ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ. ಯುಧಿಷ್ಠಿರ ಮಹಾರಾಜನ ದುಃಖವನ್ನು ನಾಶ ಮಾಡಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ನಂತರ ಕೃಷ್ಣನೇ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಾನೆ. ಆದರೂ ಯುಧಿಷ್ಠಿರ ಮಹಾರಾಜನಿಗೆ ಸಮಾಧಾನವೇ ಆಗುವುದಿಲ್ಲ. ಈಗ ಇಲ್ಲಿ ಪ್ರಭುಪಾದರು ಹೇಳುತ್ತಾರೆ, ಅಂದರೆ ಶ್ರೀಕೃಷ್ಣನಿಗೆ ಭಗವಂತನಿಗೆ ಕೂಡ ಒಂದು ಆತ್ಮವನ್ನು ಸಮಾಧಾನ ಮಾಡಲು ಸಾಧ್ಯವಾಗಲಿಲ್ಲವೇ? ಈ ರೀತಿಯಲ್ಲಿ ಈಗ ಯಾರಾದರೂ ಕೇಳಬಹುದು. ಇದಕ್ಕೆ ಉತ್ತರ ಶ್ರೀಕೃಷ್ಣನ ಅಪಾರ ಕರುಣೆ. ಹೇಗೆ ಅರ್ಜುನನು ಭ್ರಾಂತಿಗೆ ಒಳಗಾದನೋ, ಭಗವದ್ಗೀತೆಯನ್ನು ತರಿಸಿದನೋ, ಅದೇ ರೀತಿಯಲ್ಲಿ ಈಗ ಇಲ್ಲಿ ಯುಧಿಷ್ಠಿರನನ್ನು ಭ್ರಾಂತಿಯಲ್ಲಿ ಬೀಳಿಸಿ ತನ್ನ ಭಕ್ತನಿಂದ ಭೀಷ್ಮದೇವನಿಂದ ಉಪದೇಶಗಳನ್ನು ಆಚೆ ಬರಿಸಲು ಯೋಜನೆಯನ್ನು ಮಾಡುತ್ತಿದ್ದಾನೆ. ನೋಡಿ, ಭಗವಂತನಿಗೆ ನಮ್ಮ ಮೇಲೆ ಹಾಗೂ ಅವನ ಭಕ್ತರ ಮೇಲೆ ಎಷ್ಟೊಂದು ಪ್ರೀತಿ ಎಂದು ಇಲ್ಲಿ ನಮಗೆ ತಿಳಿಯುತ್ತದೆ. ಯುಧಿಷ್ಠಿರ ಮಹಾರಾಜನು ಬೇಡಿಕೊಂಡ ಕೂಡಲೇ ಸರಿ ಎನ್ನುತ್ತಾನೆ ಶ್ರೀಕೃಷ್ಣನು. ತನ್ನ ಭಕ್ತರ ಮೇಲೆ ಎಷ್ಟು ಕರುಣೆ ನೋಡಿ ಆ ಭಕ್ತವತ್ಸಲನಿಗೆ. ಅಜಿತನು ಜಿತನಾಗುತ್ತಾನೆ ಎಂಬುದಕ್ಕೆ ಇದೇ ನಿದರ್ಶನ. ಎಂದಿಗೂ ಭಗವಂತನು ತನ್ನ ಭಕ್ತರ ಹಿಡಿತದಲ್ಲಿ ಇರುತ್ತಾನೆ. ಕೃಷ್ಣನು ಅಗಣಿತನಾದವನು, ಅಗಣಿತ ಶಕ್ತಿಗಳನ್ನು ಪಡೆದವನು, ವಿಧ ವಿಧವಾದ ಶಕ್ತಿಗಳ ಒಡೆಯನು. ಅವನಲ್ಲಿ ಅನೇಕ ಶಕ್ತಿಗಳಿವೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಬ್ರಹ್ಮ, ಶಿವ ಹಾಗೂ ಎಲ್ಲ ದೇವತೆಗಳು ಅವನ ಚರಣ ಧೂಳಿಗಾಗಿ ಕಾಯುತ್ತಲೇ ಇರುತ್ತಾರೆ. ಅವನ ಶಕ್ತಿಯು ಎಷ್ಟು ಅಗಣಿತವಾದದ್ದೆಂದರೆ ಭಗವದ್ಗೀತೆಯಲ್ಲೇ ಅವನು ಹೇಳುತ್ತಾನೆ, ಯದ್ಯದ್ ವಿಭೂತಿ ಸತ್ವಂ ಶ್ರೀಮತ್ ಊರ್ಜಿತಂ ಏವವ ತತ್ತದ್ ಏವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಕೃಷ್ಣನು ಅವನ ಅದ್ಭುತವಾದ ಶಕ್ತಿ ಸೌಭಾಗ್ಯಗಳನ್ನು ವಿವರಿಸುತ್ತಾ ವಿವರಿಸುತ್ತಾ ಅವನ ಸೌಭಾಗ್ಯಗಳ ಪ್ರತಿನಿಧಿಗಳನ್ನು ಅರ್ಜುನನಿಗೆ ಹೇಳುತ್ತಾ ಹೇಳುತ್ತಾ ಕೊನೆಯ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ, ಅತಿ ಸುಂದರವಾಗಿರುವವುಗಳು ಎಷ್ಟೊಂದಿವೆ, ಎಷ್ಟೊಂದು ಸೃಷ್ಟಿಗಳಿವೆ, ಮಹತ್ ಸೃಷ್ಟಿಗಳಿವೆ, ಅದ್ಭುತವಾದವುಗಳಿವೆ, ಭೌತಿಕ ಆಧ್ಯಾತ್ಮಿಕ ಸೃಷ್ಟಿಗಳಿವೆ. ಈ ಎಲ್ಲ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದೇ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ನೀನು ತಿಳಿದುಕೋ ಅರ್ಜುನ. ನೋಡಿ, ಒಂದೇ ಒಂದು ಕಿಡಿ ಎಂದು ಹೇಳುತ್ತಾನೆ ಕೃಷ್ಣನು. ಇದು ಅವನ ಶಕ್ತಿ. ನಾವು ಒಂದೇ ಒಂದು ಮನೆಯನ್ನು ಕಟ್ಟಿದರೆ ಸಾಕು, ಅಥವಾ ಯಾವುದಾದರೂ ಒಂದು ಕಟ್ಟಡವನ್ನು ಕಟ್ಟಿದರೆ ಸಾಕು, ನಮ್ಮ ಶಕ್ತಿಯೋ ಎನರ್ಜಿಯೋ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಮುಗಿದು ಹೋಗುತ್ತದೆ. ಒಂದು ಸುಂದರವಾದ ಗಾದೆ ಉಂಟು, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು. ಏಕೆಂದರೆ ಒಂದು ಮನೆಯನ್ನು ಕಟ್ಟುವುದು ಅಷ್ಟೊಂದು ಸುಲಭವಲ್ಲ. ಆದರೆ ಇಲ್ಲಿ ಕೃಷ್ಣನು ಅಗಣಿತವಾದ ಸೃಷ್ಟಿಗಳನ್ನು ಮಾಡಿ ತನ್ನ ಒಂದೇ ಒಂದು ಕಿಡಿಯ ಶಕ್ತಿಯನ್ನು ಕೂಡ ಉಪಯೋಗಿಸಲಿಲ್ಲ ಎಂದು ಸೂಚನೆಯನ್ನು ನೀಡುತ್ತಿದ್ದಾನೆ. ನೋಡಿ, ಇದು ಭಗವಂತನ ಮಹತ್ವ, ಗ್ರೇಟ್ನೆಸ್. ಎಷ್ಟೊಂದು ಮಂದಿಗೆ ಗೊತ್ತು ಗಾಡ್ ಈಸ್ ಗ್ರೇಟ್ ಎಂದು ಗೊತ್ತು? ಪ್ರಭುಪಾದರು ಇದನ್ನು ಹೇಳುತ್ತಾರೆ, ದೇವರು ದೊಡ್ಡವನು ಎಂದು ಎಷ್ಟೊಂದು ಮಂದಿಗೆ ಗೊತ್ತು. ಆದರೆ ಎಷ್ಟು ದೊಡ್ಡವನು ಎಂದು ತಿಳಿದುಕೊಳ್ಳಬೇಕು, ಅವನು ಹೇಗೆ ಅಗಣಿತನು ಎಂದು ತಿಳಿದುಕೊಳ್ಳಬೇಕು. ವಾಸ್ತವತೆ ಏನೆಂದರೆ ಅವನು ಎಷ್ಟು ದೊಡ್ಡವನು ಎಂದು ತಿಳಿದುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಆದರೆ ಹೇಗೆ ಅವನು ಅಗಣಿತವಾಗಿ ದೊಡ್ಡವನು ಎಂದು ತಿಳಿದುಕೊಳ್ಳಬೇಕು. ಅವನ ದೊಡ್ಡತನವನ್ನು, ಅಗಣಿತವಾದ ವೈಭವಗಳನ್ನು ಶೇಷನ ಲೀಲೆಯಿಂದ ನಾವು ತಿಳಿದುಕೊಳ್ಳಬಹುದು. ಆದಿಶೇಷನು ತನ್ನ 10,000 ತಲೆಗಳಿಂದ ಭಗವಂತನ ವೈಭವಗಳನ್ನು ಹೊಗಳುತ್ತಲೇ ಇರುತ್ತಾನೆ. ಯಾವಾಗಿಂದ ಈ ರೀತಿಯಲ್ಲಿ ಹೊಗಳುತ್ತಿದ್ದಾನೆ? ಅನಾದಿ ಕಾಲದಿಂದ ಹೊಗಳುತ್ತಿದ್ದಾನೆ ನೋಡಿ. ಆದರೆ ಇನ್ನೂ ಮುಗಿದಿಲ್ಲ, ಮುಗಿಯುವುದೂ ಇಲ್ಲ. ಏಕೆಂದರೆ ಭಗವಂತನು ಅಗಣಿತ, ಅವನ ನಾಮಗಳು ಅಗಣಿತ, ಅವನ ಲೀಲೆಗಳು ಅಗಣಿತ, ಅವನ ಕರುಣೆಯು ಅಗಣಿತ, ಅವನ ಪ್ರೀತಿಯು ಅಗಣಿತ, ಅವನ ಅವತಾರಗಳು ಅಗಣಿತ, ಅವನ ಭಾಗ್ಯಗಳು ಅಗಣಿತ, ಎಲ್ಲದರಲ್ಲಿಯೂ ಅವನ ಅಗಣಿತನು. ಹೀಗೆ ಅಗಣಿತವಾಗಿರುವವನನ್ನು ಕುರಿತು ಅಗಣಿತವಾಗಿ ಹೊಗಳುತ್ತಲೇ ಇರಬಹುದು. ನಮ್ಮಂತಹ ಅಲ್ಪರಿಗೆ, ಮೂರ್ಖರಿಗೆ ಇದು ಸಾಧ್ಯವಾಗದೇ ಇರಬಹುದು. ಆದರೆ ಆದಿಶೇಷನಂತಹ ಪರಮ ಭಕ್ತರಿಗೆ, ಪರಿಶುದ್ಧ ಭಕ್ತರಿಗೆ ಇದು ಸಾಧ್ಯ. ಇದರಲ್ಲಿ ಮತ್ತೊಂದು ಸುಂದರವಾದ ವಿಷಯವೇನೆಂದರೆ ಆದಿಶೇಷನು ಅನಾದಿ ಕಾಲದಿಂದ ಹೊಗಳುತ್ತಲೇ ಇದ್ದರೂ, ಅದು 10,000 ಬಾಯಿಗಳಿಂದ ಹೊಗಳುತ್ತಲೇ ಇದ್ದರೂ ಅವನಿಗೆ ಬೇಜಾರಾಗುವುದಿಲ್ಲ. ವಿರುದ್ಧವಾಗಿ ಪರಮಾನಂದವನ್ನು ಸವಿಯುತ್ತಲೇ ಇರುತ್ತಾನೆ. ಇದೇ ಭಗವಂತನಲ್ಲಿ ಇರುವ ಸೌಂದರ್ಯ. ಒಂದು ಚಲನಚಿತ್ರವನ್ನು ನಾವು ನೋಡಿದರೆ, ಮತ್ತೆ ಮತ್ತೆ ನೋಡಿದರೆ ನಮಗೆ ಬೇಜಾರೆನಿಸುತ್ತದೆ, ಬೋರ್ ಹೊಡೆಯುತ್ತದೆ. ಎಷ್ಟೇ ಹಿಟ್ಟಾಗಿರಲಿ ಒಂದು ಸಿನಿಮಾ, ಎಷ್ಟೇ ಚೆನ್ನಾಗಿ ಹಿಟ್ಟಾಗಿರಲಿ ನಮಗೆ ಒಂದು 3-4 ಬಾರಿ ನೋಡಿದರೆ ಸಾಕು, ಬೇಜಾರಾಗಿ ಬಿಡುತ್ತದೆ. ಆದರೆ ಇಲ್ಲಿ ಭಗವಂತನಲ್ಲಿ ಹೇಗೆ ಅಗಣಿತವಾದ ಸುಖವಿದೆ, ರುಚಿ ಇದೆ, ಆನಂದವಿದೆ ಎಂದು ನಾವು ನೋಡಬಹುದು. ನಾವು ಹೇಗೆ ಆದಿಶೇಷನ ಸುಖವನ್ನು ಅನುಭವಿಸುತ್ತಲೇ ಇದ್ದಾನೆ ಎಂದು ನೋಡಬಹುದು. ಆದ್ದರಿಂದ ನಾವು ಕೂಡ ಶೇಷನ ಚರಣ ಕಮಲಗಳ ಕೃಪೆಯನ್ನು ಪಡೆಯಬೇಕು. ಅವನ ಹಾಗೆ ನಾವು ಕೂಡ ಪರಮಾನಂದವನ್ನು ಸವಿಯಬೇಕೆಂದರೆ ಅವನ ಚರಣ ಕಮಲಗಳ ಧೂಳಿಯ ಕೃಪೆಯನ್ನು ಸಾಧಿಸಬೇಕು. ಶೇಷನು ಸಂಕರ್ಷಣನು, ಸಂಕರ್ಷಣನು ಬಲರಾಮನು, ಬಲರಾಮನೇ ಲಕ್ಷ್ಮಣನು ಕೂಡ. ಭಗವಂತನಿಗೆ ಈತನು ನಾನಾ ವಿಧಗಳಲ್ಲಿ ಸೇವೆಗಳನ್ನು ಮಾಡುತ್ತಲೇ ಇರುತ್ತಾನೆ. ವಿಷ್ಣುವಿಗೆ ಶಯನವಾಗಿರುತ್ತಾನೆ, ಹಾಸಿಗೆ ಭಗವಂತನ ಮಂಚದ ಹಾಗೆ ಇರುತ್ತಾನೆ. ಭಗವಂತನು ಶ್ರೀರಾಮಚಂದ್ರನಾಗಿ ಅವತರಿಸಿದಾಗ ಶೇಷನು ಲಕ್ಷ್ಮಣನಾಗಿ ಬಂದು ಬಿಟ್ಟನು, ಸಹೋದರನಾಗಿ ಬಂದು ಬಿಟ್ಟನು. ಶ್ರೀರಾಮಚಂದ್ರನಿಗೆ ಸೇವೆ ಮಾಡಲು ತಮ್ಮನಾಗಿ ಅವತರಿಸಿದನು. ಶ್ರೀರಾಮಚಂದ್ರನ ಪ್ರತಿಯೊಂದು ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸಿದನು ಲಕ್ಷ್ಮಣನು. ಶ್ರೀರಾಮಚಂದ್ರನು ಎಷ್ಟೊಂದು ಕಷ್ಟಗಳನ್ನು ಪಟ್ಟನು, ರಾಮಾವತಾರದಲ್ಲಿ ಭಗವಂತನು ಎಷ್ಟೊಂದು ಕಷ್ಟಗಳನ್ನು ಪಟ್ಟನು. ಆದರೆ ಕಷ್ಟಗಳು ಉಂಟಾಗುವ ಪ್ರತಿಯೊಂದು ಹೆಜ್ಜೆಯ ಮುಂಚೆ ಲಕ್ಷ್ಮಣನು ಬೇಡ ಎಂದು ಹೇಳುತ್ತಾನೆ, ಕಾಡಿಗೆ ಹೋಗುವುದು ಬೇಡ ಎನ್ನುತ್ತಾನೆ. ನಾನು ಬೇಕೆಂದರೆ ಹೋಗುತ್ತೇನೆ ಅಣ್ಣ, ಆದರೆ ನೀನು ಹೋಗಬೇಡ, ನಾನು ಕಾಡಿಗೆ ಹೋಗುತ್ತೇನೆ ಎನ್ನುತ್ತಾನೆ. ಕೇಳುವುದಿಲ್ಲ ರಾಮನು. ಅಣ್ಣ ಜಿಂಕೆಗೆ ನೀನು ಹೋಗಬೇಡ, ನಾನು ಹೋಗುತ್ತೇನೆ ಎನ್ನುತ್ತಾನೆ, ಕೇಳುವುದಿಲ್ಲ ರಾಮನು. ಶ್ರೀರಾಮನು ಅಣ್ಣನು ಆದ ಕಾರಣದಿಂದ ಲಕ್ಷ್ಮಣನು ಅವನ ಎಲ್ಲ ಮಾತುಗಳನ್ನು ಕೇಳಬೇಕಾಗಿತ್ತು. ಶ್ರೀಲ ಪ್ರಭುಪಾದರು ಸುಂದರವಾಗಿ ವಿವರಿಸುತ್ತಾರೆ, ಈ ಕಾರಣದಿಂದಲೇ ತ್ರೇತಾಯುಗದ ಭಗವಂತನ ತಮ್ಮನಾದ ಲಕ್ಷ್ಮಣನು ದ್ವಾಪರ ಯುಗದಲ್ಲಿ ಭಗವಂತನಿಗೆ ಅಣ್ಣನಾಗಿ ಬಂದನು, ಬಲರಾಮನಾಗಿ ಅವತರಿಸಿದನು. ಅಣ್ಣನಾದರೆ ನಿನ್ನ ಮಾತನ್ನು ನಾನು ಕೇಳಬೇಕು, ನೀನು ನನ್ನ ತಮ್ಮನಾದರೆ ನನ್ನ ಮಾತನ್ನು ನೀನು ಕೇಳಬೇಕು, ಆದ್ದರಿಂದ ಬರುತ್ತೇನೆ ನಿನ್ನ ಅಣ್ಣನಾಗಿ ಎಂದು ಬಂದನು ಲಕ್ಷ್ಮಣನು. ನೋಡಿ ಎಷ್ಟು ಚೆಂದ, ನನ್ನ ಮಾತುಗಳನ್ನು ಕೇಳದೆ ಕಷ್ಟಗಳನ್ನು ಪಟ್ಟೆ, ಈಗ ನೀನು ನನ್ನ ಮಾತುಗಳನ್ನು ಕೇಳಬೇಕು, ಆಗ ನೀನು ತುಂಬ ಸುಖವಾಗಿರುವೆ. ನೋಡಿ ಈ ರೀತಿಯಲ್ಲಿ ಪರಿಶುದ್ಧ ಭಕ್ತರು ಕೃಷ್ಣನನ್ನು ಭಗವಂತನನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಪಾಪ ಭಗವಂತನಿಗೆ ಬೇರೆ ಯಾರು ದಿಕ್ಕೇ ಇಲ್ಲದಂತೆ ನೋಡಿಕೊಳ್ಳುತ್ತಾರೆ, ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ತಾಯಿ ಯಶೋದೆಯೂ ಅಷ್ಟೇ, ತುಂಟ ಕೃಷ್ಣನನ್ನು ಸುಮ್ಮನೆ ಬಿಟ್ಟರೆ ಅಲ್ಲಿ ಇಲ್ಲಿ ಹೋಗಿ ತೊಂದರೆಗಳನ್ನು ಮಾಡಿಕೊಳ್ಳುತ್ತಾನೆ, ಕಷ್ಟಪಡುತ್ತಾನೆ ಎಂದು ಒಂದು ಮರದ ಕಡ್ಡಿಯನ್ನು ಎತ್ತಿಕೊಂಡು ಕೃಷ್ಣನನ್ನು ಒಡೆಯಲು ಅಟ್ಟಾಡಿಸಿಕೊಂಡು ಹೋಗುತ್ತಾಳೆ. ಕೃಷ್ಣನು ಭಗವಂತ ಎಂದು ಮರೆತು, ಯೋಗಮಾಯೆ ಕೃಪೆಯಿಂದ ಮರೆತು ಕೃಷ್ಣನನ್ನೇ ಜೋಪಾನ ಮಾಡಲು ಪ್ರಯತ್ನಿಸುತ್ತಾಳೆ. ಇದೇ ರೀತಿಯಲ್ಲಿ ಲಕ್ಷ್ಮಣನು ಕೂಡ ಯೋಚಿಸಿದನು, ಈ ನನ್ನ ಅಣ್ಣನಿಗೆ ನಾನು ಚೆನ್ನಾಗಿ ಸೇವೆ ಮಾಡಬೇಕು, ಸುಖವಾಗಿ ಇಟ್ಟುಕೊಳ್ಳಬೇಕು, ಈ ರೀತಿಯಲ್ಲಿ ನಾನು ಯೋಚಿಸುತ್ತೇನೆ. ಆದರೆ ಈ ನನ್ನ ಅಣ್ಣನು ನನ್ನ ಮಾತನ್ನು ಕೇಳುವುದೇ ಇಲ್ಲ, ಆದ್ದರಿಂದ ನಂತರ ಜನ್ಮದಲ್ಲಿ ನಾನು ಈತನಿಗೆ ಅಣ್ಣನಾಗಿ ಹುಟ್ಟಿ ನನ್ನ ಮಾತನ್ನು ಕೇಳುವಂತೆ ಮಾಡಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಚೆನ್ನಾಗಿ ಸೇವೆಗಳನ್ನು ಮಾಡುತ್ತೇನೆ. ಈ ರೀತಿಯಲ್ಲಿ ಯೋಚಿಸಿ ಲಕ್ಷ್ಮಣನು ಬಲರಾಮನಾಗಿ ಬಂದನು, ಅಣ್ಣನಾಗಿ ಬಂದನು. ಮತ್ತೆ ಶೇಷನು ಬರೀ ಈ ಲಕ್ಷ್ಮಣ ಬಲರಾಮರಾಗಿ ಮಾತ್ರವಲ್ಲ ಭಗವಂತನ ಸೇವೆಯಲ್ಲಿ ತೊಡಗುವುದು. ಆ ತಿರುಪತಿ ವೆಂಕಟಪ್ಪನು ಗೋವಿಂದನು ಎಲ್ಲಿ ನಿಂತಿದ್ದಾನೆ, ಯಾರ ಮೇಲೆ ನಿಂತಿದ್ದಾನೆ? ಏಳು ಬೆಟ್ಟಗಳ ಮೇಲೆ ಎಂದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಏಡುಕೊಂಡಲವಾಡು ಗೋವಿಂದನು ಏಳು ಬೆಟ್ಟಗಳ ಮೇಲೆ ನಿಂತಿದ್ದಾನೆ ಎಂದು ನಮಗೆ ಗೊತ್ತು. ಆದರೆ ಆ ಬೆಟ್ಟವು ಬೇರೆ ಯಾರೂ ಅಲ್ಲ, ಆದಿಶೇಷನೇ. ಏಳು ಬೆಟ್ಟಗಳು ಆದಿಶೇಷನ ಏಳು ತಲೆಗಳು ಎಂದು ಪುರಾಣಗಳಲ್ಲಿ ಹೇಳಿದೆ. ಆ ಶೇಷನ ಮೇಲೇನೆ ನಿಂತಿದ್ದಾನೆ ವೆಂಕಟೇಶ್ವರ ಎಂದು ಹೇಳಿದೆ. ಭಗವಂತನು ಎಲ್ಲಿ ಬರುತ್ತಾನೋ ಅಲ್ಲಿಗೆ ಬಂದು ಬಿಡುತ್ತಾನೆ ಶೇಷನು, ಸೇವೆಯನ್ನು ಮಾಡಲು ಬಂದು ಬಿಡುತ್ತಾನೆ. ಬರೀ ಶೇಷನೇ ಅಲ್ಲ, ಸಹಜವಾಗಿ ಭಗವಂತನ ಅನೇಕ ಮಂದಿ ಸಹವಾಸಿಗಳು ಪರಿಶುದ್ಧ ಭಕ್ತರು ಅವನ ಲೀಲೆಗಳ ಸಹಾಯಕ್ಕೆ ಅನುಕೂಲಕ್ಕೆ ಬಂದು ಬಿಡುತ್ತಾರೆ. ಮತ್ತೆ ಬಲರಾಮನು ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದಾಗ ನಿತ್ಯಾನಂದ ಪ್ರಭುಗಳಾಗಿ ಬಂದು ಬಿಟ್ಟರು. ನಾರಾಯಣನು ಮಲಗಿದನು, ಶೇಷನು ಹಾಸಿಗೆಯಾದನು, ರಾಮನು ಕಾಡಿಗೆ ಹೋದನು, ಲಕ್ಷ್ಮಣನು ಕಾಡಿಗೆ ಹೋದನು, ಕೃಷ್ಣನು ವೃಂದಾವನದಲ್ಲಿ ಆಟಗಳನ್ನಾಡಿದನು, ಬಲರಾಮನು ಕೂಡ ಅವನೊಡನೆ ಕುಣಿದಾಡಿದನು. ಈಗ ಚೈತನ್ಯ ಮಹಾಪ್ರಭುಗಳು ಪ್ರಚಾರ ಮಾಡಲು ಬಂದರು, ನಿತ್ಯಾನಂದ ಪ್ರಭುಗಳು ಪ್ರಚಾರ ಮಾಡಲು ಬಂದರು. ನೋಡಿ ಸೇವೆ, ಏನು ಭಗವಂತನು ಹೇಳುತ್ತಾನೋ ಅದನ್ನು ಮಾಡುತ್ತೇನೆ, ನನಗೆ ಜಗಾಯಿ ಮದಾಯಿ ಒಡೆದರೂ ತೊಂದರೆ ಇಲ್ಲ, ಮಹಾಪ್ರಭುಗಳ ಆಂದೋಲನವು ಪ್ರಸಿದ್ಧಿಯಾಗಬೇಕು. ಮತ್ತೆ ಶೇಷನು ಬರೀ ಇಷ್ಟೇ ಅಲ್ಲ, ಶ್ರೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತದಲ್ಲಿ ವಿವರಿಸುತ್ತಾರೆ, ಅನಂತ ಕೋಟಿ ಬ್ರಹ್ಮಾಂಡಗಳಿವೆ, ಪ್ರತಿಯೊಂದು ಬ್ರಹ್ಮಾಂಡದಲ್ಲಿಯೂ ಒಂದು ವೈಕುಂಠ ಲೋಕವಿದೆ, ಇವುಗಳು ಆಧ್ಯಾತ್ಮಿಕ ಗಗನದ ವೈಕುಂಠ ಲೋಕದ ಬ್ರಾಂಚ್ ಆಫೀಸ್ ಹಾಗೆ. ಈಗ ಪ್ರತಿಯೊಂದು ಬ್ರಹ್ಮಾಂಡದ ವೈಕುಂಠ ಲೋಕದಲ್ಲಿ ಒಂದು ಕ್ಷೀರಸಾಗರವು ಇರುತ್ತದೆ, ಹಾಲಿನ ಸಮುದ್ರ. ಈಗ ಪ್ರತಿಯೊಂದು ಕ್ಷೀರಸಾಗರದಲ್ಲಿ ಶ್ವೇತದ್ವೀಪ ಎಂಬ ಒಂದು ದ್ವೀಪವು ಇರುತ್ತದೆ, ಐಲ್ಯಾಂಡ್. ಐಲ್ಯಾಂಡ್ ಅಂದರೆ ಸುತ್ತಲೂ ನೀರು, ಮಧ್ಯದಲ್ಲಿ ನೆಲ. ಹೀಗೆ ಕ್ಷೀರಸಾಗರದಲ್ಲಿ ಒಂದು ಐಲ್ಯಾಂಡ್ ಇರುತ್ತದೆ, ದ್ವೀಪವು ಉಂಟು, ಅದರ ಹೆಸರೇ ಶ್ವೇತದ್ವೀಪ. ಈಗ ಈ ಶ್ವೇತದ್ವೀಪದಲ್ಲಿ ಶೇಷನು ವಿಷ್ಣುವಿಗೆ ವಿಧ ವಿಧವಾಗಿ ಸೇವೆಗಳನ್ನು ಮಾಡುತ್ತಾನೆ. ಭಗವಂತನಿಗೆ ಛತ್ರಿಯ ರೂಪದಲ್ಲಿ ಸೇವೆ ಮಾಡುತ್ತಾನೆ, ಭಗವಂತನಿಗೆ ಚಪ್ಪಲಿಯಾಗಿ ಕಾಲಿನ ಪಾದರಕ್ಷೆಗಳಾಗಿ ಸೇವೆ ಮಾಡುತ್ತಾನೆ, ಮಂಚದ ಹಾಗೆ ಸೇವೆ ಮಾಡುತ್ತಾನೆ, ತಲೆದಿಂಬುಗಳಾಗಿ ಸೇವೆ ಮಾಡುತ್ತಾನೆ, ವಸ್ತ್ರಗಳಾಗಿ ಸೇವೆ ಮಾಡುತ್ತಾನೆ, ವಾಸಸ್ಥಳವಾಗಿ ಸೇವೆ ಮಾಡುತ್ತಾನೆ, ಜನಿವಾರವಾಗಿ ಸೇವೆ ಮಾಡುತ್ತಾನೆ, ಸಿಂಹಾಸನದ ಹಾಗೆ ಸೇವೆ ಮಾಡುತ್ತಾನೆ. ಈ ರೀತಿಗಳಲ್ಲಿ ವಿಧ ವಿಧವಾಗಿ ಭಗವಂತನಿಗೆ ಶೇಷನು ಸೇವೆಗಳನ್ನು ಮಾಡುತ್ತಲೇ ಇರುತ್ತಾನೆ. ಇಲ್ಲಿ ಮತ್ತೊಂದು ಸತ್ಯವೇನೆಂದರೆ ಶೇಷನು ಸಂಕರ್ಷಣನು ಬೇರೆ ಯಾರೂ ಅಲ್ಲ, ಭಗವಂತನ ವಿಸ್ತರಣೆಯೇ, ಭಗವಂತನೇ. ವಿಷಯವೇನೆಂದರೆ ಭಕ್ತಿ ಸೇವೆ ಭಗವಂತನನ್ನೇ ಆಕರ್ಷಿಸುತ್ತದೆ. ಹೀಗಾಗಿ ಅವನ ಸೇವೆಯ ರುಚಿಯನ್ನು ಸವಿಯಲು ಈ ರೀತಿಗಳಲ್ಲಿ ವಿಸ್ತರಿಸುತ್ತಾನೆ ಕೃಷ್ಣನು. ಈಗ ಈ ಶೇಷನ ಮಾತು ಏಕೆ ಬಂತೆಂದರೆ, ಭಗವಂತನ ಬಗ್ಗೆ ಸದಾ ಹೊಗಳುತ್ತಲೇ ಇರುತ್ತಾನೆ ಶೇಷನು. ಭಗವಂತನು ಅಷ್ಟೊಂದು ದೊಡ್ಡವನು ಮತ್ತು ಅಗಣಿತನಾದವನು. ಆದರೆ ಭಗವಂತನು ಅವನ ಅಗಣಿತವಾದ ಸೌಭಾಗ್ಯಗಳನ್ನು, ವೈಭವಗಳನ್ನು ಒಂದೇ ಒಂದು ಕಿಡಿ ಎಂದು ಹೇಳುತ್ತಾನೆ. ಅವನ ಶಕ್ತಿಯ ಕಿಡಿ ಮಾತ್ರವೆಂದು ಹೇಳುತ್ತಾನೆ. ನಂತರ ಶ್ಲೋಕದಲ್ಲಿ ಕೃಷ್ಣನು ಇದನ್ನು ಹೇಳುತ್ತಾನೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಂ ಇದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್. ಏಕಾಂಶೇನ ಸ್ಥಿತೋ ಜಗತ್. ಹೇ ಅರ್ಜುನ, ಈ ವಿವರವಾದ ಜ್ಞಾನದ ಅಗತ್ಯವೇನು? ನನ್ನ ಒಂದೇ ಒಂದು ಅಂಶದಿಂದ ನಾನು ಇಡೀ ಈ ವಿಶ್ವವನ್ನೇ ವ್ಯಾಪಿಸಿ ಧರಿಸಿದ್ದೇನೆ. ನೋಡಿ, ಇದು ಕೃಷ್ಣನ ಅಗಣಿತವಾದ ಶಕ್ತಿ. ಒಂದೇ ಒಂದು ಅಂಶದಿಂದ ನಾನು ಇಡೀ ಈ ವಿಶ್ವವನ್ನೇ ವ್ಯಾಪಿಸಿ ಧರಿಸಿದ್ದೇನೆ. ಹೀಗಿದ್ದರೂ ಕೃಷ್ಣನು ತನ್ನ ಭಕ್ತರಿಗೆ ಸೋತು ಹೋಗುತ್ತಾನೆ. ಭಕ್ತನು ಹೋಗುತ್ತಿರುವ ಕೃಷ್ಣನನ್ನು ಕೂಡ ನಿಲ್ಲಿಸಿಬಿಟ್ಟನು ಯುಧಿಷ್ಠಿರನು. ಇದು ಕೃಷ್ಣ ಭಕ್ತಿಗೆ ಇರುವ ಮಹಿಮೆ. ಹರೇ ಕೃಷ್ಣ.